ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಯಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಹಾಗಾದರೆ ಪ್ರಿಯರೇ, ವಿಮೋಚನಾ ಕಾಂಡ ಪುಸ್ತಕವನ್ನು ಧ್ಯಾನಿಸುವ ಮುನ್ನ ಒಂದು ಸುಂದರವಾದ ಹಾಡನ್ನು ಕೇಳೋಣ.
ಬನ್ನಿ ಪ್ರಿಯರೇ, ದೇವರ ಆಶೀರ್ವಾದಕ್ಕಾಗಿ, ಆತನ ನಡೆಸುವಿಕೆಗಾಗಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮನ್ನೇ ಆತನಿಗೆ ಸಮರ್ಪಿಸಿಕೊಂಡು ದೀನತೆಯಿಂದ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಸಾಕಿ ಸಲಹುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ಭೂಪರಲೋಕಗಳ ಒಡೆಯನೆ, ನಮ್ಮನ್ನು ಪ್ರೀತಿ ಮಾಡಿದಂತ ದೇವರೇ, ಶಾಪದಿಂದಲೂ ಪಾಪದಿಂದಲೂ ಬಿಡಿಸಿದ ಆತನೇ, ನಮ್ಮ ಜೀವಿತದಲ್ಲಿ ರಕ್ಷಕನು ವಿಮೋಚಕನಾಗಿದ್ದುಕೊಂಡು ತಂದೆಯಂತೆ ನಮ್ಮನ್ನು ಕಡಿದು ನಡೆಸುತ್ತಾ, ತಾಯಿಯಂತೆ ನಮ್ಮನ್ನು ಆಧರಿಸುತ್ತಾ, ಗುರುವಂತೆ ನಮಗೆ ಬೋಧಿಸುತ್ತಾ, ಎಲ್ಲಾ ಪರಿಸ್ಥಿತಿಗಳಲ್ಲಿ ನೀನೇ ನಮ್ಮನ್ನು ಕಡಿದು ನಡೆಸಿದಂತ ವಿಧಾನಕ್ಕಾಗಿ ದೇವನಿಗೆ ಸ್ತೋತ್ರಪ್ಪ. ಈಗ ಕರ್ತನೆ, ಈ ದಿನ ವಿಶೇಷವಾಗಿ ಎಲ್ಲ ರೈತರನ್ನು, ಕಾರ್ಮಿಕ ವರ್ಗದವರನ್ನು, ಎಲ್ಲ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ಎಲ್ಲಾ ಪ್ರಿಯರನ್ನು ನಿನ್ನ ಸಮರ್ಪಿಸುತ್ತೇವೆ. ನೀನೇ ಅವರನ್ನು ನಡೆಸು, ನೀನೇ ಅವರನ್ನು ಬಲಪಡಿಸು. ಅವರ ಪ್ರಯಾಣಗಳಲ್ಲಿ, ಅವರ ಹೋಗಣ ಬರೋಣಗಳಲ್ಲಿ, ಅವರ ಕುಟುಂಬಗಳಲ್ಲಿ ನಿನ್ನ ವಾಗ್ದಾನಗಳು ನೆರವೇರಿಸು. ಎಲ್ಲ ಕೇಡುಗಳಿಂದ ತಪ್ಪಿಸಿ ನೀನೇ ಕಾಪಾಡು ದೇವ. ದೇವಾದಿದೇವನೇ, ನಾವೆಲ್ಲರೂ ನಿನ್ನ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಅದಕ್ಕೆ ವಿಧೇಯರಾಗಿ ಜೀವಿಸುತ್ತ ನಿನ್ನ ಆಶೀರ್ವಾದಕ್ಕೆ ನಾವು ಪಾತ್ರರಾಗಲು ದಯ ತೋರಿಸು. ಎಲ್ಲಾ ಮಹಿಮೆಯೇ ನಿನ್ನ ಮಾತ್ರ ಸಲ್ಲುವುದಾಗಲಿ. ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ, ಆಮೇನ್. ಪ್ರಿಯ ಬಾನುಲಿ ಬಂಧುಗಳೇ, ದೇವರ ಕೃಪೆಯ ಮೂಲಕ ನಾವು ಕಳೆದ ಕಾರ್ಯಕ್ರಮದಲ್ಲಿ ವಿಮೋಚನಾ ಕಾಂಡ ಪುಸ್ತಕದ 3ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ಭೇದ ಭಾಗಕ್ಕೆ ಸಾಗೋಣ. ವಿಮೋಚನಾ ಕಾಂಡ ಪುಸ್ತಕದ 3ನೇ ಅಧ್ಯಾಯದಲ್ಲಿ ಮೋಶೆಯ 40 ವರ್ಷಗಳ ಮಿದ್ಯಾನಿನ ಜೀವಿತವು ಮುಗಿಯುತ್ತಾ ಬರುತ್ತಿದೆ. ಅವನು ತನ್ನ ಮಾವನಾದ ಇತ್ರೋನನ ಕುರಿಗಳನ್ನು ಮೇಯಿಸಿಕೊಂಡು ಹೊರೇಬ್ ಎಂಬ ದೇವರ ಬೆಟ್ಟಕ್ಕೆ ಬರುತ್ತಾನೆ. ಅಲ್ಲಿ ಮುಳ್ಳಿನ ಪೊದೆಯೊಳಕ್ಕೆ ಉರಿಯುವ ಬೆಂಕಿಯಲ್ಲಿ ಯಹೋವನ ದೂತನು ಅವನಿಗೆ ಕಾಣಿಸಿಕೊಳ್ಳುತ್ತಾನೆ. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಇದರ ಮೂಲಕ ದೇವರು ತಾನೆಷ್ಟು ಪವಿತ್ರನೆಂದು ಮೋಶೆಗೆ ಕಲಿಸುತ್ತಾನೆ. ಆ ದೇವರ ಮುಖವನ್ನು ನೋಡಲು ಅವನು ಭಯಪಟ್ಟು ಮುಖವನ್ನು ಮುಚ್ಚಿಕೊಳ್ಳುತ್ತಾನೆ. ಆಗ ದೇವರು ತಾನು ಯಾರ್ಯಾರಿಗೆ ದೇವರು ಎಂಬುದಾಗಿ ಪ್ರಕಟಿಸುತ್ತಾನೆ. ಇಸ್ರಾಯೇಲರ ಬಿಡುಗಡೆ ಕುರಿತು ಮೋಶೆ ಜೊತೆ ಮಾತನಾಡುತ್ತಾನೆ. ಅವರನ್ನು ಐಗುಪ್ತದಿಂದ ಕರೆತಂದು ಹಾಲು ಜೇನು ಹರಿಯುವ ಖಾನಾನಿಗೆ ನಡೆಸುತ್ತೇನೆಂದು ವಾಗ್ದಾನ ಮಾಡುತ್ತಾನೆ. ಅಲ್ಲಿಂದ ಬಿಡಿಸುವ ಸಲುವಾಗಿ ಮೋಶೆಯನ್ನು ನಾಯಕನಾಗಿ ನೇಮಿಸುತ್ತಾನೆ. ಆದರೆ ಅದಕ್ಕೆ ಪ್ರಾರಂಭದಲ್ಲಿ ಅವನು ಒಪ್ಪುವುದಿಲ್ಲ. ಇಸ್ರಾಯೇಲರಿಗೆ ಇರುವಾತ ದೇವರು ನಿಮ್ಮ ಬಳಿಗೆ ಕಳಿಸಿದ್ದೇನೆಂದು ಹೇಳು ಎಂದು ಅವನಿಗೆ ದೇವರು ಹೇಳುತ್ತಾನೆ. ಐಗುಪ್ತದಿಂದ ಹೊರಡುವಾಗ ಬರಿಗೆಯಲ್ಲಿ ಹೋಗುವುದಿಲ್ಲ. ನಿಮ್ಮಲ್ಲಿ ಪ್ರತಿ ಸ್ತ್ರೀಯೂ ನರೆ ಹೆಂಗಸರಿಂದಲೂ, ನಿಮ್ಮ ಮನೆಯಲ್ಲಿ ಇಳುಕೊಂಡ ಸ್ತ್ರೀಯರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು, ಬಟ್ಟೆಗಳನ್ನು ಕೇಳಿಕೊಳ್ಳಿರಿ. ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡಿರಿ. ಇದರಿಂದ ಐಗುಪ್ತರನ್ನು ಸೂರೆ ಮಾಡುವಿರಿ ಎಂಬುದಾಗಿ ದೇವರು ಹೇಳಿದ ವಿಷಯಗಳನ್ನು ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಪ್ರಿಯರೇ, ಇಂದು ನಮ್ಮ ಧ್ಯಾನವನ್ನು ಮುಂದುವರೆಸಿ ವಿಮೋಚನಾ ಕಾಂಡ ಪುಸ್ತಕದ 4ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯವು ಮೋಶೆಯ ಅನೇಕ ಅಭ್ಯಂತರಗಳ ನಿವಾರಣೆ ನಂತರ ದೇವರ ಸಹಾಯದಿಂದ ಐಗುಪ್ತಕ್ಕೆ ತಿರುಗಿ ಬರುವುದನ್ನು ಕುರಿತು ತಿಳಿಸುತ್ತದೆ. ಮೋಶೆಗೆ ದೇವರ ಕಾರ್ಯಯೋಜನೆಯಿಂದ ತಪ್ಪಿಸಿಕೊಂಡು ಪಾರಾಗಲು ಅನೇಕ ಪ್ರಶ್ನೆಗಳು ಅಡ್ಡೆತಡೆಗಳು ಇದ್ದರೂ ದೇವರು ಅವೆಲ್ಲವುಗಳಿಗೂ ಸರಿಯಾದ ರೀತಿಯಲ್ಲಿ ಉತ್ತರಿಸಿ ಮೋಶೆಯನ್ನು ಐಗುಪ್ತಕ್ಕೆ ಕಳಿಸುತ್ತಿದ್ದಾನೆ. ಮೋಶೆಗೆ ಇಸ್ರಾಯೇಲರ ನಾಯಕನಾಗಿ ಅವರನ್ನು ಅಲ್ಲಿಂದ ಬಿಡಿಸಿಕೊಂಡು ಬರಲು ಎರಡು ಅಭ್ಯಂತರಗಳಿರುವುದನ್ನು ಈ ಅಧ್ಯಾಯದಲ್ಲಿ ಕಾಣುತ್ತೇವೆ. ಮೊದಲದಾಗಿ ಇಸ್ರಾಯೇಲರ ಅಪನಂಬಿಕೆ, ಎರಡನೇದಾಗಿ ಮೋಶೆಯು ತಾನು ವಾಕ್ಚಾತುರ್ಯವಿಲ್ಲದವನೆಂದು ತಿಳಿಸುವುದು. ಈ ಎರಡೂ ಸಮಸ್ಯೆಗಳಿಗೆ ದೇವರ ಹತ್ತಿರ ಪರಿಹಾರವಿರುವುದನ್ನು ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ಮೊದಲನೆಯದಾಗಿ ಇಸ್ರಾಯೇಲರು ನಂಬುವಂತೆ ಪರಾಕ್ರಮಿಯಾದ ದೇವರ ಕೈಯಿಂದ ಮಹತ್ಕಾರ್ಯಗಳನ್ನು ಮಾಡುವಂತ ಕೋಲು ಮೋಶೆ ಕೈಯನ್ನು ಉಡಿಯಲ್ಲಿ ಇಟ್ಟುಕೊಂಡು ಹೊರಗೆ ತೆಗೆದಾಗ ಅದು ತೊನ್ನು ಹತ್ತಿದಂತೆ ಆಗಿ ಮತ್ತೆ ಕೈಯನ್ನು ಉಡಿಯಲ್ಲಿ ಹಾಕಿಕೊಳ್ಳುವಾಗ ಅದು ಶುದ್ಧವಾಗುವುದನ್ನು ತೋರಿಸಿ ಈ ಮಹತ್ಕಾರ್ಯವು ಎಲ್ಲರನ್ನೂ ನಂಬುವಂತೆ ಮಾಡುತ್ತದೆಂದು ಮೋಶೆಯ ಮೊದಲನೇ ಪ್ರಶ್ನೆಗೆ ಉತ್ತರಿಸುತ್ತಾ ಎರಡನೇ ಪ್ರಶ್ನೆಗೆ ದೇವರು ಮೋಶೆಯ ಪರವಾಗಿ ಆರೋನನ್ನು ಮಾತಾಡುವುದಕ್ಕಾಗಿ ನೇಮಕ ಮಾಡಿ ಸಮಸ್ಯೆಯನ್ನು ಪರಿಹರಿಸಿದ ಸಂಗತಿಗಳನ್ನು ಕುರಿತು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳುತ್ತೇವೆ. ಪ್ರಿಯ ಬಾಂಧವ್ಯ ಬಂಧುಗಳೇ, ಮೋಶೆಯು ಇಸ್ರಾಯೇಲರನ್ನು ಐಗುಪ್ತದಿಂದ ಬಿಡಿಸಿಕೊಂಡು ಬರಲು ತಾನು ಸರಿಯಾದ ವ್ಯಕ್ತಿ ಅಲ್ಲವೆಂದು ಅನೇಕ ಸಮಸ್ಯೆಗಳನ್ನು ವ್ಯಕ್ತಪಡಿಸುವಂತದನ್ನು ಪ್ರಾರಂಭದ ಎರಡು ವಚನಗಳಲ್ಲಿ ಓದುತ್ತೇವೆ. ಅದಕ್ಕೆ ಮೋಶೆ, ಚಿತ್ತೈಸು, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೇ ಹೋದರು, ಯಹೋವನ್ನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಎನ್ನಲು ಯಹೋವನ್ನು ಅವನನ್ನು ಅದೇನು ನಿನ್ನ ಕೈಲಿರುವುದೆಂದು ಕೇಳಿದನು ಎಂಬುದಾಗಿ. ಪ್ರಿಯರೇ, ಈ ವಚನಗಳಲ್ಲಿ ಮೋಶೆಯು ತನ್ನ ಬಲಹೀನತೆಯನ್ನು ಹಾಗೂ ಇಸ್ರಾಯೇಲರ ಅಪನಂಬಿಕೆಯನ್ನು ಕುರಿತು ತಿಳಿಸುತ್ತಾನೆ. 400 ವರ್ಷಗಳಿಂದ ದಾಸತ್ವದಲ್ಲಿದ್ದವರನ್ನು ಏಕಾಏಕಿ ಹೋಗಿ ನಾನು ನಿಮ್ಮನ್ನು ದಾಸತ್ವದೊಳಗಿಂದ ಬಿಡಿಸುವಂತೆ ದೇವರೇ ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂಬುದಾಗಿ ಹೇಳಿದರು. ಇಸ್ರಾಯೇಲರು ಅವನನ್ನು ನಂಬುವ ಮತ್ತು ಅವನ ಮಾತಿಗೆ ಕಿವಿಗೊಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದನ್ನು ಬಲ್ಲಂತ ದೇವರು ಮೋಶೆಯ ಮಾತಿಗೆ ಕೋಪಿಸಿಕೊಳ್ಳದೆ ಮೋಶೆಯನ್ನು ಜನರು ನಂಬುವಂತೆ ಮತ್ತು ಅವನ ಮಾತನ್ನು ಕೇಳುವಂತೆ ಮಾಡಲು ಅವನ ಕೈಯಲ್ಲಿರುವ ಕೋಲನ್ನೇ ತನ್ನ ಅದ್ಭುತ ಕಾರ್ಯವನ್ನು ಮಾಡುವ ಸಲುವಾಗಿ ಆರಿಸಿಕೊಳ್ಳುವ ಯೋಜನೆ ಮಾಡಿ ಮೋಶೆಗೆ ಅದೇನು ನಿನ್ನ ಕೈಯಲ್ಲಿರುವುದೆಂದು ಕೇಳುತ್ತಿರುವನು. 3ನೇ ವಚನವನ್ನು ಓದುವಾಗ ಅವನು ಇದು ಕೋಲು ಅಂದನು. ಯಹೋವನು ಅವನಿಗೆ ಅದನ್ನು ನೆಲದಲ್ಲಿ ಬಿಸಾಡು ಎಂದು ಹೇಳಿದನು. ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು. ಮೋಶೆ ಅದಕ್ಕೆ ಭಯಪಟ್ಟು ಓಡಿಹೋದನು ಎಂಬುದಾಗಿ. ಪ್ರಿಯ ಬಾಂಧವರೇ, ಯಾವಾಗ ಮೋಶೆಯು ಈ ಅದ್ಭುತವನ್ನು ಕಂಡನೋ ಆಗ ಭಯವಾಯಿತು ಮತ್ತು ಹಾವನ್ನು ಕಂಡು ಓಡಿಹೋದನು. ದೇವರು ಮೋಶೆಗೆ ಕೇವಲ ಕೋಲಿನ ಮೂಲಕ ಮಾತ್ರವೇ ಅಲ್ಲ, ಇನ್ನೊಂದು ಸೂಚಕ ಕಾರ್ಯವನ್ನು ಮಾಡಿ ತೋರಿಸುವ ಮೂಲಕವೂ ಇಸ್ರಾಯೇಲರನ್ನು ಐಗುಪ್ತದಿಂದ ಬಿಡಿಸಿಕೊಂಡು ಬರುವ ಸಲುವಾಗಿ ಪಾಠ ಕಲಿಸುವುದಕ್ಕಾಗಿ ಹೀಗೆ ಮಾಡುತ್ತಿದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ 4ನೇ ವಚನವನ್ನು ಓದುವಾಗ ಯಹೋವನು ಅವನಿಗೆ ನಿನ್ನ ಕೈ ಚಾಚಿ ಅದರ ಬಾಲವನ್ನು ಹಿಡಿ ಎಂದು ಹೇಳಿದನು. ಹಿಡಿದಾಗ ಅದು ಕೋಲಾಯಿತು ಎಂಬುದಾಗಿ. ಪ್ರಿಯರೇ, ಮೋಶೆಯ ಕೈಯಲ್ಲಿರುವ ಕೋಲನ್ನು ಗಮನಿಸಿರಿ. ಅದು ಅವನ ಕೈಯಲ್ಲಿರುವಾಗ ಕೋಲು, ಅದನ್ನು ಬಿಸಾಡಿದರೆ ಹಾವಾಗಿ ಬದಲಾವಣೆ ಹೊಂದುತ್ತದೆ. ಮುಂದೆ ನಾವು ವಿಮೋಚನ ಕಾಂಡ ಪುಸ್ತಕ 4ನೇ ಅಧ್ಯಾಯ 5ರಿಂದ 8 ವಚನಗಳನ್ನು ಓದುವಾಗ ಆಗ ಯಹೋವನು ಅವನಿಗೆ ಇದರಿಂದ ಅವರು ತಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿರುವ ಯಹೋವನು ನಿನಗೆ ಕಾಣಿಸಿದ್ದು ನಿಜ ಎಂಬುದನ್ನು ನಂಬುವರೆಂದು ಹೇಳಿದನು. ಮತ್ತೆ ಯಹೋವನು ಅವನಿಗೆ ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೋ ಎಂದು ಹೇಳಿದನು. ಅವನು ಉಡಿಯಲ್ಲಿ ಇಟ್ಟುಕೊಂಡು ಹೊರಗೆ ತೆಗೆಯಲು ಅದು ತೊನ್ನು ಹತ್ತಿ ಹಿಮದಂತೆ ಬೆಳ್ಳಗಾಗಿತ್ತು. ಯಹೋವನು ಅವನಿಗೆ ನಿನ್ನ ಕೈಯನ್ನು ತಿರುಗಿ ಉಡಿಯಲ್ಲಿ ಸೇರಿಸು ಎಂದು ಹೇಳಿದನು. ಅವನು ಅದನ್ನು ತಿರುಗಿ ಉಡಿಯಲ್ಲಿ ಸೇರಿಸಿ ತೆಗೆದು ನೋಡಿದಾಗ ಅದು ಉಳಿದ ಮೈಯಂತೆ ಆಗಿತ್ತು. ಆಗ ಯಹೋವನು ಅವನಿಗೆ ಅವರು ನಿನ್ನನ್ನು ನಂಬದೇ ಮೊದಲನೇ ಮಹತ್ಕಾರ್ಯವನ್ನು ತಿರಸ್ಕರಿಸಿದರೂ ಎರಡನೆಯದನ್ನು ಲಕ್ಷ್ಯವಿಟ್ಟು ನಂಬುವರು ಎಂಬುದಾಗಿ. ಪ್ರಿಯರೇ, ಮೋಶೆಗೆ ದೇವರು ಹೇಳುವುದೇನೆಂದರೆ ನೀನು ಈ ಅದ್ಭುತ ಕಾರ್ಯವನ್ನು ಮಾಡಿ ತೋರಿಸುವಾಗ ನಾನು ನಿನಗೆ ಕಾಣಿಸಿದ ವಿಷಯವನ್ನು ನಂಬುತ್ತಾರೆ ಎಂದು ಹೇಳುತ್ತಾನೆ. ಮೋಶೆಯು ತನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೊಂಡು ಹೊರಗೆ ತೆಗೆದಾಗ ಅದು ತೊನ್ನು ಹತ್ತಿ ಹಿಮದ ಹಾಗೆ ಬೆಳ್ಳಗಾಯಿತು. ಮತ್ತೆ ದೇವರ ಮಾತಿಗೆ ಅನುಗುಣವಾಗಿ ಅದೇ ಕೈಯನ್ನು ತಿರುಗಿ ತನ್ನ ಉಡಿಯಲ್ಲಿಟ್ಟುಕೊಂಡು ಹೊರಗೆ ತೆಗೆದಾಗ ಉಳಿದ ಮೈಯಂತೆ ಆಯಿತು. ಈ ಭಾಗದಲ್ಲಿ ದೇವರು ಮೋಶೆಗೆ ಒಂದು ವಿಶೇಷವಾದ ಸಂದೇಶವನ್ನು ತಿಳಿಸುತ್ತಿದ್ದಾನೆ. ಮುಂದೆ ನಾವು 9 ವಚನವನ್ನು ಓದುವಾಗ, ಈ ಎರಡು ಮಾತುಕಾರ್ಯಗಳನ್ನು ಅವರು ಮನಸ್ಸಿಗೆ ತೆಗೆದುಕೊಳ್ಳದೆಯೂ ನಿನ್ನ ಮಾತನ್ನು ನಂಬದೆಯೂ ಹೋದರೆ ನೀನು ನೈಲ್ ನದಿಯಿಂದ ನೀರನ್ನು ತೆಗೆದುಕೊಂಡು ಒಣಗಿದ ನೆಲದಲ್ಲಿ ಸುರಿಯಬೇಕು, ಆಗ ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದೆಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ದೇವರು ಮೋಶೆಗೆ ಇಸ್ರಾಯೇಲರು ನಿನ್ನನ್ನು ಹಾಗೂ ನೀನು ಮಾಡಿ ತೋರಿಸುವ ಎರಡೂ ಮಾತುಕಾರಿಗಳಿಂದ ನಂಬದೇ ಹೋದರೂ ಮೂರನೇದಾಗಿ ನೈಲ್ ನದಿಯ ನೀರನ್ನು ಒಣ ನೆಲದಲ್ಲಿ ಸುರಿಯಬೇಕು, ಆಗ ಅದು ರಕ್ತವಾಗುವುದೆಂದು ಹೇಳಿದನು. ಮುಂದೆ ನಾವು 10-12 ವಚನಗಳನ್ನು ಓದುವಾಗ, ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತನಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಎಂದು ಹೇಳಲು ಯೆಹೋವನವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರಾರು? ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸದವರ್ಯಾರು? ಯೆಹೋವನಾಗಿರುವ ನಾನಲ್ಲವೇ. ಹೀಗಿರುವುದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದದನ್ನು ಬೋಧಿಸುವನೆಂದು ಹೇಳಿದನು ಎಂಬುದಾಗಿ. ನನ್ನ ಆತ್ಮೀಯ ಬಂಧುಗಳೇ, ಇಸ್ರಾಯೇಲರನ್ನು ಬಿಡಿಸುವ ಸಲುವಾಗಿ ಎಷ್ಟೆಲ್ಲಾ ಅದ್ಭುತ ಕಾರ್ಯಗಳನ್ನು ಮಾಡಿದರೂ ಮತ್ತೆ ಮೋಶೆಯು ತನ್ನ ಬಲಹೀನತೆಯ ಕುರಿತಾಗಿಯೇ ಮಾತಾಡುತ್ತಿರುವನು. ನಾನು ವಾಕ್ಚೌತರ್ಯವಿಲ್ಲದವನೆಂದು ನವ ಹೇಳುತ್ತಿದ್ದಾನೆ. ದೇವರಿಗೆ ಮೋಶೆಯ ಹೃದಯ ಕೈಯಷ್ಟೇ ಅಲ್ಲ, ಅವನ ಬಾಯು ಸಹ ಬೇಕಾಗಿದೆ ಎಂಬ ವಿಷಯ ತಿಳಿದು ಬರುತ್ತದೆ. ಮತ್ತು ಅವನಿಗೆ ಹೇಳುವುದೇನೆಂದರೆ, ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತನಾಡಬೇಕಾದದನ್ನು ಬೋಧಿಸುವನೆಂದು ಹೇಳುತ್ತಿದ್ದಾನೆ. ಮುಂದೆ ನಾವು 13-17 ವಚನಗಳನ್ನು ಓದುವಾಗ, ಅದಕ್ಕೆ ಮೋಶೆಯ, ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬನ್ನು ನೇಮಿಸಬೇಕು ಎನ್ನಲು ಯೆಹೋವನು ಅವನ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತನಾಡಬಲ್ಲನೆಂದು ನನಗೆ ಗೊತ್ತದೆ. ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷಿಸುವನು. ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು. ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀವು ಮಾಡಬೇಕಾದದನ್ನು ಬೋಧಿಸುವೆನು. ಅವನೇ ನಿನಗೋಸ್ಕರ ಜನರ ಸಂಗಡ ಮಾತಾಡುವನು. ಅವನು ನಿನಗೆ ಬಾಯಂತಿರುವನು, ನೀನು ಅವನಿಗೆ ದೇವರಂತಿರುವೆ. ಇದಲ್ಲದೆ ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು, ಇದರಿಂದಲೇ ಆ ಮಹತ್ಕಾರ್ಯಗಳನ್ನು ಮಾಡುವಿ ಅಂದನು ಎಂಬುದಾಗಿ. ಪ್ರಿಯರೇ, ಮೋಶೆಯು ಇಸ್ರಾಯೇಲರ ಬಿಡುಗಡೆಗಾಗಿ ಬೇರೊಬ್ಬನನ್ನು ನೇಮಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದಾನೆ. ಮೋಶೆಯು ಈ ರೀತಿಯಾಗಿ ಕೇಳುವುದರಲ್ಲಿ ತಪ್ಪು ಮಾಡಿದನು. ಆದರೂ ದೇವರು ಅವನಿಗೆ ಮತ್ತೊಬ್ಬನನ್ನು ಅವನ ಬಾಯಿ ಹಾಗಿದ್ದು ಮಾತಾಡಲು ಕೊಡುತ್ತಿರುವನು. ದೇವರಿಗೆ ಆರೋನನನ್ನು ಇಸ್ರಾಯೇಲರ ಬಿಡುಗಡೆಗಾಗಿ ಕಳಿಸಲು ಇಷ್ಟವಿರಲಿಲ್ಲ. ಆತನಿಗೆ ಬೇಕಾಗಿರುವುದು ಮೋಶೆ ಒಬ್ಬನೇ. ಆದರೆ ಅವನು ದೇವರ ಯೋಜನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಈ ಕಾರ್ಯಕ್ಕಾಗಿ ಮತ್ತೊಬ್ಬನನ್ನು ಕಳಿಸು ಎಂದು ಹೇಳುತ್ತಿದ್ದಾನೆ. ಪ್ರಿಯರೇ, ದೇವರು ನಮಗೊಂದು ಕಾರ್ಯವನ್ನು ಮಾಡಲು ಹೇಳುವಾಗ ಅದನ್ನು ನಾವು ವಿಶ್ವಾಸದಿಂದ ಮಾಡಲು ಒಪ್ಪಿಕೊಳ್ಳಬೇಕು, ಯಾಕೆಂದರೆ ಆತನೇ ನಮಗೆ ಬೇಕಾದ ಬಲವನ್ನು ಅನುಗ್ರಹಿಸುತ್ತಾನೆ. ಮುಂದೆ ನಾವು 18 ವಚನವನ್ನು ಓದುವಾಗ, ಆಮೇಲೆ ಮೋಶೆ ತನ್ನ ಮಾವನಾದ ಯಿತ್ರೋನನ ಬಳಿಗೆ ಹಿಂದಿರುಗಿ ಬಂದು ಅಪ್ಪಣೆಯಾದರೆ, ನಾನು ಐಗುಪ್ತ ದೇಶದಲ್ಲಿರುವ ಸ್ವಜನರ ಬಳಿಗೆ ತಿರುಗಿ ಹೋಗಿ ಅವರು ಜೀವದಿಂದಿದ್ದಾರೋ ಏನೋ ನೋಡುವೆನು ಎಂಬುದಾಗಿ ಅವನಿಗೆ ಹೇಳಲು, ಯಿತ್ರೋನನು ನೀನು ಹೋಗಿ ಬರಬಹುದು ಅಂದನು ಎಂಬುದಾಗಿ. ಪ್ರಿಯರೇ, ಇದರಿಂದ ನಾವು ಕಲಿಯುವ ಆತ್ಮಿಕ ಪಾಠವೇನೆಂದರೆ, ಎಲ್ಲಿಗಾದರೂ ಹೋಗಬೇಕಾದರೆ ಸಂಬಂಧಪಟ್ಟವರಿಗೆ ತಿಳಿಸಿ ಅಥವಾ ಅನುಮತಿಯನ್ನು ಪಡೆದುಕೊಂಡು ಹೋಗುವುದು ಒಳ್ಳೆಯದು. ಮುಂದೆ ನಾವು 19-23 ವಚನಗಳನ್ನು ಓದುವಾಗ ಇದರಿಂದ ತಿಳಿದುಬರುವ ವಿಷಯ ಏನೆಂದರೆ, ಮೋಶೆಯು ಮಿದ್ಯಾನಿಗೆ ಓಡಿ ಬರುವ ಮೊದಲು ಯಾವ ಅರಸನು ಐಗುಪ್ತ ದೇಶವನ್ನು ಆಳುತ್ತಿದ್ದನೋ ಅವನೀಗ ಸತ್ತು ಹೋಗಿದ್ದಾನೆ. ಆದ್ದರಿಂದ ಮೋಶೆಗೆ ಹಾನಿ ಮಾಡುವವರು ಇನ್ನು ಯಾರೂ ಇಲ್ಲ. ಯಾವಾಗ ಮೋಶೆ ದೇವರಿಂದ ಐಗುಪ್ತಕ್ಕೆ ಹೋಗಲು ಅಪ್ಪಣೆಯಾಯಿತೋ ಆಗ ಅವನು ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಐಗುಪ್ತಕ್ಕೆ ಹೋಗುತ್ತಾನೆ. ಅಷ್ಟೇ ಅಲ್ಲದೆ ದೇವದಂಡವನ್ನು ತೆಗೆದುಕೊಂಡು ಹೋಗುವುದನ್ನು ಮರೆಯಲಿಲ್ಲ. ದೇವರು ನನ್ನ ಫರೋಹನ ಹೃದಯವನ್ನು ಕಠಿಣಪಡಿಸುವನು ಎಂದು ಹೇಳುತ್ತಾನೆ. ಇಸ್ರಾಯೇಲ್ಯರನ್ನು ದೇವರು ನನ್ನ ಚೊಚ್ಚಲು ಮಗನೆಂದು ಕರೆಯುವುದನ್ನು ನಾವು ಕಾಣುತ್ತೇವೆ. ಅಂದರೆ ಅವರ ಮೇಲೆ ಎಷ್ಟು ಮಮತೆ ಪ್ರೀತೀಕರಣೆ ಇದೆಯಲ್ಲವೇ. ಅವರನ್ನು ಬಿಡುಗಡೆ ಮಾಡಬೇಕೆಂದು ಫರೋಹನನ್ನು ಒತ್ತಾಯಿಸಬೇಕು ಎಂಬುದಾಗಿ ಮೋಶೆಗೆ ಹೇಳಿ, ಒಂದು ವೇಳೆ ಅದಕ್ಕೆ ಅವನು ಒಪ್ಪದಿದ್ದರೆ ನಾನು ಅವನಿಗಿರುವ ಚೊಚ್ಚಲ ಮಗನನ್ನು ಸಾಯಿಸುತ್ತೇನೆ ಎಂದು ದೇವರು ಹೇಳುತ್ತಿದ್ದಾನೆ. 24ನೇ ವಚನವು ಬಹಳ ಆಶ್ಚರ್ಯಕರವಾದ ವಿಷಯವಾಗಿದೆ. ಆದರೆ ಈ ವಚನವೇ ನಮಗೆ ಮೂರನೇ ಕಾರಣವಾಗಿ ಯಾಕೆ ಮೋಶೆ ಇಸ್ರಾಯೇಲರನ್ನು ಬಿಡಿಸಿಕೊಂಡು ಬರಲು ನಿರಾಕರಿಸಿದನು ಎಂಬುದನ್ನು ಕುರಿತು ತಿಳಿಸುತ್ತದೆ. ಮೋಶೆ ಮಿದ್ಯಾನಿನಲ್ಲಿ ತನ್ನ ಮಗನಿಗೆ ಸುನ್ನತಿಯನ್ನು ಮಾಡಿಸಿರಲಿಲ್ಲ. ಸುನ್ನತಿಯು ದೇವರ ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ಗುರುತಾಗಿಯೂ ಸಾಕ್ಷಿಯಾಗಿಯೂ ಇತ್ತು. ದೇವರ ಚಿತ್ತದ ಕುರಿತು ಇತರರಿಗೆ ಬೋಧಿಸುವನಾದ ಮೋಶೆ ಮೊದಲು ಅದಕ್ಕೆ ವಿಧೇಯನಾಗಬೇಕು. ಆದ್ದರಿಂದಲೇ ದೇವರು ಹೀಗೆ ಮಾಡಬೇಕಾಯಿತು. ಮುಂದೆ 25 ಮತ್ತು 26ನೇ ವಚನಗಳನ್ನು ಓದುವಾಗ, ಹೀಗಿರುವಾಗ ಚಿಪ್ಪರಳು ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ ಮೋಶೆಗೆ, ನೀನು ನನಗೆ ರಕ್ತಧಾರಿಯಿಂದಾದ ಮದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸಲು ಯಹೋವನು ಅವನನ್ನು ಉಳಿಸಿದನು. ಆಕೆ ಸುನ್ನತಿಯ ನಿಮಿತ್ತವೇ ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನು ಎಂಬ ಮಾತನ್ನು ಹೇಳಿದಳು ಎಂಬುದಾಗಿ. ಪ್ರಿಯರೇ, ಮೋಶೆ ಈ ಸುನ್ನತಿಯ ಕ್ರಮದ ಬಗ್ಗೆ ಅಷ್ಟೊಂದು ಮಹತ್ವವುಳ್ಳದ್ದು ಎಂಬುದಾಗಿ ತಿಳಿದಿರಲಿಲ್ಲ. ಅಷ್ಟೇ ಯಾಕೆ, ಚಿಪ್ಪೋರಳು ಸಹ ಈ ರಕ್ತಪಾತದ ಕಾರ್ಯವನ್ನು ಹುಚ್ಚುತನವೆಂದು ಭಾವಿಸಿದ್ದಳು. ತನ್ನ ಗಂಡನ ಪ್ರಾಣವನ್ನು ಉಳಿಸಲು ತನ್ನ ಮಗನಿಗೆ ಸುನ್ನತಿ ಮಾಡಿದಳು. ಈಗ ಈಕೆ ಮಾಡಿದ್ದು ವಿಶ್ವಾಸದ ನಿಮಿತ್ತವೇ ಎಂದು ಗೊತ್ತಾಗುತ್ತದೆ. ಚಿಪ್ಪೋರಳು ಅಬ್ರಹಾಮನೊಂದಿಗೆ ತನ್ನ ಒಡಂಬಡಿಕೆಯನ್ನು ದೃಢ ಮಾಡಿಕೊಂಡಳು. ಮಗನಿಗೆ ಸುನ್ನತಿ ಮಾಡಿದ ಮೇಲೆ ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ ಭಾಗವನ್ನು ಅವನ ಪಾದಗಳಿಗೆ ಮುಟ್ಟಿಸಿದಳು. ಕೊನೆಯದಾಗಿ ವಿಮೋಚನಕಾಂಡ ಪುಸ್ತಕ 4ನೇ ಅಧ್ಯಾಯ 27ರಿಂದ 31 ವಚನಗಳನ್ನು ಓದುವಾಗ ತಿಳಿದು ಬರುವ ವಿಷಯಗಳೇನೆಂದರೆ, ಸುನ್ನತಿಯಾದ ಮೇಲೆ ಮೋಶೆ ತನ್ನ ಹೆಂಡತಿ ಮತ್ತು ಮಗನನ್ನು ತವರ ಮನೆಗೆ ಕಳಿಸುತ್ತಾನೆಂದು ತಿಳಿದು ಬರುತ್ತದೆ. ದೇವರು ಆರೋನನಿಗೆ ಮೋಶೆಯನ್ನು ಎದುರುಗೊಳ್ಳುವುದಕ್ಕಾಗಿ ತಿಳಿಸುವಾಗ ಆರೋನನು ಅವನನ್ನು ದೇವರ ಬೆಟ್ಟದಲ್ಲೇ ಎದುರುಗೊಳ್ಳುತ್ತಾನೆ. ಆಗ ಮೋಶೆ ದೇವರು ತನಗೆ ಏನೇನು ಹೇಳಿದ್ದನೋ ಅದೆಲ್ಲವನ್ನೂ ಮಾಡಲು ಆರೋನನಿಗೆ ಹೇಳುತ್ತಾನೆ. ಹೀಗೆ ಮೋಶೆ ಆರೋನನಿಬ್ಬರು ಇಸ್ರಾಯೇಲರಿಗೆ ದೇವರು ಹೇಳಿದ್ದನ್ನು ಹೇಳಿ ಮಾಡಿ ತೋರಿಸೆಂಬುದನ್ನು ಮಾಡಿ ತೋರಿಸಿದಾಗ ಅವರು ನಂಬುವರಾದರು. ನಂತರ ಎಲ್ಲಾ ಇಸ್ರಾಯೇಲರು ದೇವರು ನಮ್ಮ ಮರೆಯನ್ನು ಕೇಳಿ ನಮ್ಮನ್ನು ಕಟಾಕ್ಷಿಸಿದ್ದಾನೆಂದು ಹೇಳಿ ದೇವರನ್ನು ಆರಾಧಿಸಿದರು ಎಂಬುದಾಗಿ. ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರಿಯ ಬಾನುಲಿ ಬಂಧುಗಳೇ, ನಾವು ಮರೆ ಇಡುವಾಗ ದೇವರು ಆಲಿಸಿ ನಮಗೆ ಸದುತ್ತರವನ್ನು ದಯಪಾಲಿಸುತ್ತಾನೆ. ಆದುದರಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾ ಆತನ ಆಶೀರ್ವಾದಗಳಿಗೆ ಅರ್ಹರಾಗೋಣ. ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ಇಂದೇ ಒಪ್ಪಿಸಿಕೊಟ್ಟು ಆತನ ಯೋಗ್ಯ ಮಕ್ಕಳಾಗಿ ಜೀವಿಸೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ಸೇರದ ಗುರಿಗಳೆಷ್ಟೋ ದಾರಿ ಕಾಣದಾಗಿ ಯೇಸುವನು ಕರೆಯುತ್ತಾನೆ ಯೇಸು ವಿಶ್ವಾಸದಿ ಬನ್ನಿ ನಡೆಸುವನು ಮಂದೆಯಲ್ಲಿ ಸೇರದ ಗುರಿಗಳೆಷ್ಟು
ಆತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಸರ್ವಶಕ್ತನಾದ ದೇವರು ಹೀಗೆ ಹೇಳುತ್ತಾನೆ, ಮಕ್ಕಳಿರ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೇ ಸರಿ. ಜ್ಞಾನೋಕ್ತಿ 8:32.
ಪ್ರಿಯರೇ, ದೈವಾನ್ ವೇಷಣೆ ಕಾರ್ಯಕ್ರಮವು ನಿಮ್ಮ ಅನುದಿನ ಜೀವನಕ್ಕೆ ಬೇಕಾದ ನವ ಉತ್ತೇಜನ ಹಾಗೂ ಆಶೀರ್ವಾದ ನೀಡಿದೆ ಎಂದು ನಾವು ನಂಬುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ನಮ್ಮೊಂದಿಗೆ ಪತ್ರದ ಮೂಲಕ, ಇಮೇಲ್ ಅಥವಾ ದೂರವಾಣಿ ಮೂಲಕ ದಯಮಾಡಿ ತಿಳಿಸಿರಿ. ನಿಮ್ಮ ಸಂತೋಷದಲ್ಲಿ ನಾವು ಸಹ ಪಾಲುಗಾರರಾಗುತ್ತೇವೆ ಹಾಗೂ ನಿಮ್ಮ ಪತ್ರಗಳಿಗೆ ಉತ್ತರಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಕೇಳುವಂತೆ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ನೆರೆಹೊರೆಯವರಿಗೂ ತಿಳಿಸಿರಿ. ದೇವರ ಅಧಿಕ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸುರಿಯಲಿ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.